ริสามิธาภิโรยัสสะโกธาอาภาเวนปราณิรัตนะสัมปัญญัมปรมธีมหิสุสติสติเปเยหานิสิริสิตมโหบันดาฮะ
บันดา
ฮะ
โอเคตะบันดาวิทยาปิตตะบัน
ดายาวดಅದು ಅಲ್ಲೇ ಕೇಳ್ಬೇಕು, ನಂಗೆ ಯಾವ್ದು ಹೇಳ್ತಾರೆ ಗೊತ್ತಿಲ್ಲ. ಅಲ್ಲೇ ಅಲ್ಲೇ ತಗೋಬೇಕು ಬಹುಶಃ. ಎಲ್ಲಾರು ಅವ್ರು ಹೇಳ್ತಾರೆ, ಯಾವ್ದಂತ ಗೊತ್ತಾದ್ರೆ ತೊಡಕ್ ಬರುತ್ತೆ. ದ್ವಿತೀಯಾಧ್ಯಾಯ, ತೃತೀಯಾಧ್ಯಾಯ, ಮೂರನೇ ಅಧ್ಯಾಯ, ಮೂರನೇ ಪಾದ. ನಿಮ್ಗೆ ಆ ಒಂದೇ ಪಾದ ಪುಸ್ತಕ ಸಿಗಲ್ಲ, ಫುಲ್ಲೇ ತಗೋಬೇಕು ತಗೊಂಡ್ರೆ. ಒಂದೊಂದು ಪಾದ ಪುಸ್ತಕ ಯಾರು ಕೊಡಲ್ಲ, ಅದು ಮಿಸ್ ಆಗುತ್ತೆ. ಹಾ, ಅದಿಷ್ಟು ಭಾಗ ಮುಗಿತು. ನಾರದರ ವಿಷಯ ಮುಕ್ತಾಯ ಆಗಿತ್ತಲ್ಲ, ಇನ್ನೂ ಇತ್ತ, ಇನ್ನೂ ಇತ್ತ. ಇಲ್ಲೇ ಮುಗಿದಿತ್ತದು ಅರ್ಥ ಬದಲು. ಈಗ ನೆಕ್ಸ್ಟ್, ಈಗ ಏಳನೇ ಅಧ್ಯಾಯ. ಶೌನಕ ಉವಾಚ, ನಿರ್ಗತೆ ನಾರದೆ ಸೂತ ಭಗವಾನ್ ಬಾದರಾಯಣ ಶ್ರುತವಾನ್ ತದಭಿಪ್ರೇತಂ ತತಃ ಕಿಮಕರೋದ್ಭಿಹು. ನಿರ್ಗತೆ ನಾರದೆ ಸೂತ ಭಗವಾನ್ ಬಾದರಾಯಣ ಶ್ರುತವಾನ್ ತದಭಿಪ್ರೇತಂ ತತಃ ಕಿಂ ಅಪರೋದ್ಭಿಹು. ಹೇ ಸೂತ, ಸೂತಪುರಾಣಿಕರೇ, ನಾರದೆ ನಿರ್ಗತೆ, ನಾರದಳ್ಳಿಂದ ಹೋದ ಮೇಲೆ ಭಗವಾನ್ ಬಾದರಾಯಣ, ಆ ಪೂಜ್ಯ ವೇದ ಸಾಕ್ಷಾತ್ ನಾರಾಯಣನಾದ ಬಾದರಾಯಣ ವೇದವ್ಯಾಸ ದೇವರು ತದಭಿಪ್ರೇತಂ ಶ್ರುತವಾನ್, ನಾರದರ ಅಭಿಪ್ರಾಯವನ್ನು ಕೇಳಿದವರಾದಂಥ ವೇದವ್ಯಾಸ ದೇವರು ತತಃ ಕಿಮ್ಮ ಕರೋತ್, ಮುಂದೇನು ಮಾಡಿದರು? ನಾರದನ ಪ್ರಾರ್ಥನೆ ಮಾಡಿಬಿಟ್ರು, ಈ ಗ್ರಂಥ ಬರಿಬೇಕು ತಾವು ಅಂತೇಳಿ ಪ್ರಾರ್ಥನೆ ಮಾಡಿ ಹೊರಟೋಗಿಬಿಟ್ರು. ವೇದವ್ಯಾಸರು ಏನು ಮಾಡಿದರು ಅಂತ ಪ್ರಶ್ನೆ ಮಾಡ್ತಾ. ಸೂತ ಉವಾಚ, ಅದಕ್ಕೆ ಅರ್ಥ, ಭಾಗವತ ಕರಣ ಅಪದೇಶೇನ ಭಗವತಿ ಭಕ್ತಿ ತನ್ಮಹಾತ್ಮ್ಯಂಚ ಪ್ರತಿಪಾದ್ಯತೆ ಅಸ್ಮಿನ್ ಅಧ್ಯಾಯ ನಿರ್ಗತ ಇತಿ ತತ್ಅಭಿಪ್ರೇತಂ ಭಾಗವತ ಕಾರಣಂ ಭಾಗವತ ಕರಣಂ ತಸ್ಯ ನಾರದಸ್ಯ ವ ತಥೋ ನಾರದ ನಿರ್ಗಮನಾನಂತರಂ. ಸೂತ ಉವಾಚ, ಬ್ರಹ್ಮನದ್ಯಾಃ ಸರಸ್ವತ್ಯಾಃ ಆಶ್ರಮಃ ಪಶ್ಚಿಮೇ ತಟೇ ಶಮ್ಯಾಪ್ರಾಸ ಇತಿ ಪ್ರೋಕ್ತಃ ಋಷೀಣಾಂ ಸತ್ರವರ್ಧನಃ. ಈಗ ಹೇಳ್ತಾರೆ, ಬ್ರಹ್ಮನದ್ಯಾಃ ಸರಸ್ವತ್ಯಾಃ ಆಶ್ರಮಃ ಪಶ್ಚಿಮೇ ತಟೇ. ಬ್ರಹ್ಮನದಿ ಅಂತ ಹೇಳಿದ್ರು, ಸರಸ್ವತಿ ನದಿ ಯಾವುದದು? ಬ್ರಹ್ಮನದಿ. ಮುಂದೆ ಲಕುಟೀಕೃತ ಶಮ್ಯಾನಾಂ ಶಮ್ಯಾ ನಾಮ್ನಿ ಯಾಜ್ಞೀಯ ತರು ಶಾಖಾ ಪತಿತಸ್ಥಳೇ ಕೃತ ಶಾಲಾಂತರ್ಯಜ್ಞಕರಣಾತ್ ಶಮ್ಯಾಪ್ರಾಸ ಇತಿ ಲೋಕೇ ರೂಢಿ ತತ್ರ ಸತ್ರಂ ವರ್ಧಯತಿ ಅಧಿಕ ಫಲಂ ಕರೋತಿ ಇತಿ ಸತ್ರವರ್ಧನಃ. ಬ್ರಹ್ಮನದಿಯಾದ ಸರಸ್ವತಿಯ ಪಶ್ಚಿಮೇ ತಟೆ ಪಶ್ಚಿಮ ತೀರದೊಳಗೆ ಆಶ್ರಮ, ಒಂದು ಆಶ್ರಮ ಇತ್ತು, ಅದೇ ವೇದವ್ಯಾಸರ ಆಶ್ರಮ. ಇವತ್ತು ಹೇಳಿದ್ರಲ್ಲ, ಬದರಿಯಿಂದ ಮುಂದೆ ಹೋದರೆ ಸರಸ್ವತಿ ನದಿ ಸಿಗುತ್ತೆ, ಸರಸ್ವತಿ ನದಿ ಫಾಲ್ಸ್ ಇದೆ, ಅದು ತೀರದಲ್ಲೇ ವ್ಯಾಸ ವೇದವ್ಯಾಸ ಆಶ್ರಮ ಇರೋದು, ಅದಕ್ಕೆ ಶಮ್ಯಾಪ್ರಾಸ ಅಂತ ಹೇಳ್ತಾರೆ. ಅದಕ್ಕೆ ಸರಸ್ವತಿ ಗಂಗಾ ತೀರ ಅಂತ ಹೇಳಲಿಲ್ಲ, ಈ ಕಡೆಯಿಂದ ಬರೋದು ಗಂಗಾ, ಈ ಕಡೆ ಸರಸ್ವತಿ, ಬರೀ ಗಂಗಾ ಅಂತ ಹೇಳಿ ಈ ಕಡೆ ಆಗಿಬಿಡೋದು. ನಾರಾಯಣ ದೇವರು ಇರೋದು ಗಂಗಾ ತೀರದೊಳಗೆ, ವ್ಯಾಸಾಸ್ತ್ರ ಇರೋದು ಸರಸ್ವತಿ ತೀರದೊಳಗೆ, ಎರಡು ಇರೋದು ಮುಂದೆ ಸೇರ್ತಾ ಇಲ್ಲಿ. ಅದಕ್ಕೆ ಬರೀ ನಾವು ಅಲ್ಲಿ ಹೇಳಿಬಿಟ್ಟಿದ್ರೆ ಏನಾಗ್ತಿತ್ತು, ಈ ಕಡೆಯಾಗ ಡೌಟ್ ಬರೋದು, ಸರಸ್ವತಿ ತೀರ ಅಂತ ಹೇಳಿದ್ರಿಂದ ಅದ್ರ ಹತ್ರ ಆಗೋ ಜಾಗ ಅಂತ. ಸೊ ಜಿಯಾಗ್ರಫಿಕಲಿ ಕರೆಕ್ಟ್ ಲೊಕೇಶನ್ ಸಿಗಲಿಕ್ಕೆ ಅದು ಹೇಳಿದರು. ಬ್ರಹ್ಮನದ್ಯಾಃ ಸರಸ್ವತ್ಯಾಃ ಆಶ್ರಮ ಪಶ್ಚಿಮೇ ತಟೆ, ಅದರ ಪಶ್ಚಿಮ ಭಾಗದಲ್ಲಿ ಆಶ್ರಮ ಇದೆ. ಅದಕ್ಕೇನಂತ ಹೆಸರು? ಶಮ್ಯಾಪ್ರಾಸ, ವ್ಯಾಸಾಶ್ರಮದ ಹೆಸರದು. ಶಮ್ಯಾಪ್ರಾಸ ಇತಿ ಪ್ರೋಕ್ತ ಋಷೀಣಾಂ ಸತ್ರವರ್ಧನ. ಯಾವಾಗಲೂ ಸ್ಥಳದಲ್ಲಿ ಏನಾಗುತ್ತೆ, ಕೆಲವು ಸ್ಥಳದಲ್ಲಿ ಮಾಡಿದರೆ ಪುಣ್ಯ ಜಾಸ್ತಿ ಆಗುತ್ತೆ. ಸತ್ರವರ್ಧನ, ಸತ್ರವನ್ನು ಹಿಡಿದು ಬರೀತಾರೆ ಇಲ್ಲಿ. ಅಧಿಕ ಫಲಂ ಕರೋತಿ ಇಲ್ಲಿ ಸತ್ರವರ್ಧನ. ಒಂದೇ ಕೆಲಸನ ಕೆಲವು ಕಡೆ ಮಾಡಿದ್ರೆ ಒಂದೇ ಎಫ್ ಡಿ ಇಡ್ತಾನೆ, ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ಒಂದೇ ಬ್ಯಾಂಕೆ ಇದಿಡ್ತಾರೆ, ಕಡಿಮೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇದು ಇಂಟ್ರೆಸ್ಟ್ ವರ್ಧನ, ಸತ್ರ ವರ್ಧನ, ಅಷ್ಟೇ ವ್ಯತ್ಯಾಸ. ಇಂಟ್ರೆಸ್ಟ್ ಜಾಸ್ತಿ ಆಗೋದು ನೋಡೋ ಹಾಗೆ ನಾವಲ್ಲಿ ಏನು ಮಾಡಬೇಕು, ಯಾವಾಗಲೂ ಪುಣ್ಯ ಕಾರ್ಯ ಜಾಸ್ತಿ ಫಲ ಕೊಡ ಮಾಡಬೇಕು. ಅದೇ ಒಂದು ಪಾರಾಯಣ ಮಾಡ್ತಾನೆ, ಈಗ ಫಸ್ಟ್ ದೇವಸ್ಥಾನ ಎತ್ತು ಮಾಡಿ ಜಾಸ್ತಿ ಪುಣ್ಯ ಬಂತಲ್ಲೇ, ಸ್ವಲ್ಪರಲ್ಲೇ ವ್ಯತ್ಯಾಸ ಆಯಿತು. ದೇವಸ್ಥಾನ ಹಂದು ಹತ್ತಿರ ಕೂತ್ಕೊಂಡು ಇನ್ನೂ ಒಳಗಾಯಿತು. ಅಲ್ಲಿ ಯೋಚನೆ ಮಾಡ್ತಾ ಹೊರಟ್ರೆ ಪುಣ್ಯ ಸಂಪಾದನೆಯಲ್ಲಿ ತಾರತಮ್ಯ ಇದೆ, ಆದ್ದರಿಂದ ಗ್ರಂಥ ಪಾರಾಯಣ ಮಾಡಬೇಕು. ಈ ಗ್ರಂಥದಲ್ಲೂ ಕೂಡ ಮತ್ತೆ ತಾರತಮ್ಯ, ಮತ್ತೆ ಭಾಷ್ಯ ಪಾರಾಯಣ ಮಾಡ್ದ, ಗೀತಾ ಪಾರಾಯಣ ಮಾಡ್ದ, ಆ ರೀತಿ ಪಾರಾಯಣ ಮಾಡ್ತಾ ಹೋದಂತೆ ಗ್ರಂಥಗಳಿರ್ತಕ್ಕಂಥ ಏನಾಗುತ್ತೆ ಅಲ್ಲಿಗೀಗ ಫಲ ಜಾಸ್ತಿ ಆಗುತ್ತೆ. ಅದು ಸತ್ರವರ್ಧ, ಪುಣ್ಯ ಸಂಪಾದನೆ ಮಾಡಬೇಕು ಒಂದು ಪಾಯಿಂಟ್, ಪುಣ್ಯ ಜಾಸ್ತಿ ಸಂಪಾದನೆ ಮಾಡಬೇಕು ಎರಡನೇ ಪಾಯಿಂಟ್. ಎಲ್ಲದೂ ಇಲ್ಲದವರು ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಸತ್ರವರ್ಧನ ಅನ್ನೋ ಪದ ಸಾರ್ಥಕವಾದ ಪದ. ಶಮ್ಯಾಪ್ರಾಸ ಇತಿ ಪ್ರೋಕ್ತ ಋಷೀಣಾಂ ಸತ್ರವರ್ಧನ ತಸ್ಮಿನ್ ಋಷ್ಯಾಶ್ರಮೇ ವ್ಯಾಸೋ ಬದರಿ ಷಂಡ ಮಂಡಿತೆ ಆಸೀನೋ ಅಪಿ ಇರಬೇಕು, ಆತೀನೋ ಅಲ್ಲ ಹೀರ ಆಸೀನೋ ಅಪ ಉಪಸ್ಪೃಶ್ಯ ಪ್ರಣಿತಧ್ಯೌ ಮನಸ್ಥಿರಂ ತಸ್ಮಿನ್ ಋಷ್ಯಾಶ್ರಮೇ ವ್ಯಾಸ ಬದರಿ ಷಂಡ ಮಂಡಿತೆ. ಬಂದ್ವೇದಲ್ಲಿ ಉಪಯೋಗಿಸಿದ್ದಾರೆ ಹಾಗೇನೆ ಬದರಿ ಷಂಡ ಮಂಡಿತಂ ಅಂತ ಏಳನೇ ಅಧ್ಯಾಯ ಪ್ರಾರಂಭಿಸಿರುವಾಗಲೇ ಅದರಿಂದ ಷಂಡ ಅಂದರೆ ಗುಂಪು, ಬದರಿ ಷಂಡ ಅಂದರೆ ಬದರಿ ವೃಕ್ಷಗಳ ಗುಂಪಿನಿಂದ ಮಂಡಿತ ಅಲಂಕೃತವಾದ, ಮಂಡನ ಅಂದರೆ ಅಲಂಕಾರ, ಮಂಡನ ಮುಂಡನ ಸ್ವಲ್ಪ ವ್ಯತ್ಯಾಸ ಇದೆ, ಮಂಡನ ಮುಂಡನ, ಮಂಡನ ಅಲಂಕಾರ. ಪ್ರಾಣಾಯಾಮ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಅಂತ ಕರೆದಿದ್ದ, ಗೊತ್ತಾಯ್ತಾ? ಎಲ್ಲ ಬದರಿ ಷಂಡ ಮಂಡಿತೆ, ಬದರಿ ವೃಕ್ಷಗಳ ಗುಂಪಿನಿಂದ ಅಲಂಕೃತವಾದಂತಹ ಶೋಭಿತವಾದಂತಹ ತಸ್ಮಿನ್ ಋಷ್ಯಾಶ್ರಮೇ ಆ ಋಷ್ಯಾಶ್ರಮದಲ್ಲಿ ವ್ಯಾಸ ವೇದವ್ಯಾಸ ದೇವರು ಆಸೀನಃ ಕೂತ್ಕೊಂಡವರು ಅಪಹ ಉಪಸ್ಪೃಶ್ಯ ಆಚವರವನ್ನು ಮಾಡಿ ಪ್ರಣಿತಧ್ಯೋ ಮನಸ್ಥಿರಂ ಭಾಳ ಯೋಚನೆ ಮಾಡ್ತಾ ಕೂತರಂತೆ. ಲೋಕದೃಷ್ಟಿಯಲ್ಲಿ ಯಾರೋ ಋಷಿಗಳಂತೂ ಭ್ರಮೆ ಬರಬೇಕು, ಪಡೆಯ ದೃಷ್ಟಿಯಲ್ಲಿ ಭ್ರಮ ಭಟ್ಸಿ ಬುದ್ಧಿಯಾರ ಯೋಚನೆ ಮಾಡಿ ಬರೆದಂತೆ ಹೊರ ಸಂದೇಶ. ಯಾವುದೇ ಕೆಲಸ ಮಾಡೋಕೆ ಮುಂಚೆ ಏನು ಮಾಡಬೇಕು ಯಾವಾಗಲೂ ಒಳ್ಳೆ ಯೋಚನೆ ಮಾಡಿ ಮಾಡಿ ಅಂತ ತೋರಿಸೋದಕ್ಕೋಸ್ಕರ ತಾವ ಮಾಡಿದಾಗ ಮಾಡ್ತಾ. ಋಷ್ಯುಪಭೋಗ್ಯ ಋಷ್ಯುಪಭೋಗ ಭೋಗ್ಯ ಫಲ ಬದರಿ ವೃಕ್ಷ ಸಮೂಹ ಅಲಂಕೃತೆ ಋಷಿ ಸಾಮಾನ್ಯಾಶ್ರಮೇ. ಅದು ಬದರಿ ವೃಕ್ಷ ಅಂತ ಯಾತಕ್ಕೆ ಕರೆದ್ರು ಅಂದರೆ ಬದರಿ ಅಂದರೆ ಬೋರೆ ಹಣ್ಣು. ಬೋ ಋಷಿ ಉಪಭೋಗ್ಯ ಉಪಭೋಗ ಭೋಗ್ಯ ಋಷಿಗಳು ತಿನ್ನಲಿಕ್ಕೆ ಯೋಗ್ಯವಾದಂಥ ಹಣ್ಣುಗಳು ಬದರಿ ಫಲಗಳು ಅಂತ ತುಂಬ ಬೆಳೆಯೋ ಜಾಗ. ಆದ್ದರಿಂದ ಏನಂತ ಹೆಸರು ಅದಕ್ಕೆ ಬದರಿ ಅಂತ ಹೆಸರು. ಬದರಿ ಅಲ್ಲಿರೋದ್ರಿಂದ ಬಾದರಾಯಣ ಅಂತ ಇವರಿಗೆ ಹೆಸರು. ಸಮೂಹ ಅಲಂಕೃತೆ ಋಷಿ ಸಾಮಾನ್ಯಾಶ್ರವೇ. ಅದು ಮುಂದೆ ಅರ್ಥ ಬೇಕಾದಷ್ಟಿದೆ. ಒಂದು ಅರ್ಥ ಅದಕ್ಕೆ ಇಲ್ಲಿ ಸಾಮಾನ್ಯವಾಗಿ ಬದರಿ ಆಶ್ರಮ ಅಂದರೆ ಏನರ್ಥ, ಬದರಿ ಹಣ್ಣುಗಳಿರತಕ್ಕಂಥ ಆಶ್ರಮ. ಅತ್ರ ಅತೀತ ಅನಾಗತ ವರ್ತಮಾನ ಅನಂತ ಕೋಟಿ ಬ್ರಹ್ಮಾಂಡ ಬಾಹ್ಯಾಭ್ಯಂತರ ವರ್ತಿ ಅಪರಿಮಿತ ಪದಾರ್ಥಾನ್ ಅಶೇಷ ವಿಶೇಷೈ ಸಹ ಕರತಲಾಮಲಕವತ್ ಸತತಂ ಅಪರೋಕ್ಷೀಕುರ್ವತಃ ಚಿರಂ ಮನಃ ಪ್ರಣಿಧಾನಂ ಅಸುರಜನ ಮೋಹನಾಯ ಇತಿ ಬೋದ್ಧವ್ಯಂ. ಬರೀ ಯೋಚನೆ ಮಾಡಿದ್ರು ಅಂತ ಹೇಳಿಲ್ಲ, ಚಿರಂ ಭಾಳ ಹೊತ್ತು ಯೋಚನೆ ಮಾಡ್ತಾ ಕೂತರು, ಭಾಳ ಸೀರಿಯಸ್ ತುಂಬ ಹೊತ್ತು ಯೋಚನೆ ಮಾಡ್ತಾ ಕೂತರಂತೆ. ತಕ್ಷಣ ಹೇಳ್ತಾರೆ ವೇದವ್ಯಾಸದವ್ರು, ಯಾರು ಗೊತ್ತಾ, ಅತೀತ ಅನಾಗತ ವರ್ತಮಾನ ಅನಂತ ಕೋಟಿ ಬ್ರಹ್ಮಾಂಡ ಬಾಹ್ಯ ಅಭ್ಯಂತರ ವರ್ತಿ ಅಪರಿಮಿತ ಪದಾರ್ಥಾನ್. ಎಷ್ಟು ಪದಾರ್ಥದ ಬಗ್ಗೆ ಹೇಳ್ತಾರೆ? ಒಂದು ಅತೀತ ಅನಾಗತ, ಅತೀತ ಪಾಸ್ಟ್, ಅನಾಗತ ಫ್ಯೂಚರ್, ವರ್ತಮಾನ ಪ್ರೆಸೆಂಟ್, ಅನಂತ ಅನಂತವಾದ ಕೋಟಿ ಬ್ರಹ್ಮಾಂಡ ಬಾಹ್ಯ, ಬ್ರಹ್ಮಾಂಡದ ಬಾಹ್ಯ ಮತ್ತು ಅಂತಃ ಅಂತರವರ್ತಿ ಎರಡು ಕಡೆ ಇರತಕ್ಕಂತಹ ಅಪರಿಮಿತ ಪದಾರ್ಥ ಅನಂತ ಪದಾರ್ಥಗಳನ್ನು ಅಶೇಷ ವಿಶೇಷೈ ಸಹ ಸಂಪೂರ್ಣ ನೋಡ್ತಾರೆ. ಮತ್ತೆ ಎಷ್ಟೊತ್ತು ಬದರಿ ನಾರಾಯಣ ನೋಡ್ತಾರೆ, ಈ ನೋಡಿ ಬಂದ್ಬಿಡ್ತಾರೆ, ಎಷ್ಟೊತ್ತು ಸತ್ತಿ ಯಾವುದೋ ಗುಡಿಗೆ ಹೋಗಿರ್ತಾರೆ, ಆ ದೇವ್ರ ಕೈಯಲ್ಲಿ ಏನೇನು ನೋಡಿರ ಅಂತ ಹೇಳ್ತಾರೆ. ಅಷ್ಟು ನೋಡಲಿಲ್ಲ ಮಂಗಳಾರ ಮುಖ ಕಾಡಿಸಿ ಬಂದ್ಬಿಟ್ಟಿವಿ ಅಂತ ಹೇಳ್ತಾರೆ. ನೋಡಿದ್ದೌದು, ಸರಿಯಾಗಿ ನೋಡೇ ಇಲ್ಲ, ಗೊತ್ತಾಯ್ತಿಲ್ಲ. ಆದರೆ ಇಲ್ಲಿ ದೇವ್ರ ಹೇಗೆ ನೋಡ್ತಾರೆ, ಪ್ರತಿಯೊಂದನ್ನು ಹೇಗೆ ನೋಡ್ತಾರೆ ಅವರು, ಪ್ರತಿಯೊಂದು ಎಷ್ಟು ಕ್ಲಾರಿಟಿ ಇದೆ ಅದಕ್ಕಿಂತ ಕ್ಲಾರಿಟಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನೋಡ್ತಾರೆ, ತಿಳಿತಾ ಇಲ್ಲ. ಎಷ್ಟೋ ಸರ್ತಾರೆ ಒಂದು ವಸ್ತುವೇ ಸರಿಯಾಗಿ ನೋಡೋಕ್ಕಾಗೋದಿಲ್ಲ. ಯಾರೋ ಮನೆ ಬಂದಿದ್ರು ಅಂತಾರೆ, ಅವ್ರು ಯಾವ ಡ್ರೆಸ್ ಹಾಕೊಂಡಿದ್ರು ಅಂತ ಅದನ್ನ ನೆನಪಿಲ್ಲ ಅಂದ್ಬಿಡ್ತಾರೆ. ಸ್ವಲ್ಪ ಹೊತ್ತಾಗಿರ್ತದೆ, ಮರುದಿಸ್ ಕೇಳಿದ್ರಂತೂ ಇನ್ನೂ ಬೇಗ ಆಗಿಬಿಡುತ್ತಾರೆ, ಅಷ್ಟು ಬೇಗ ಮರೆತುಬಿಡ್ತಾರೆ. ಅವೆಲ್ಲ ಅಬ್ಸರ್ವ್ ಮಾಡಲಿಲ್ಲ ಅಂದ್ಬಿಡ್ತಾರೆ, ಬಂದಿದ್ರು ಮಾತಾಡಿದ್ರು ಅಷ್ಟೇ ಹೊರತು ಡೀಟೇಲ್ಸ್ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಈಗ ಇವ್ರು ಹಾಗಲ್ಲ, ದೇಹ ಹೇಗೆ ನೋಡ್ತಾನೆ, ಅಶೇಷ ವಿಶೇಷೈ ಸಹ ಕರತಲಾಮಲಕವತ್ ಸತತಂ ಅಪರುಚೀಕುರ್ವತಃ ಅಂಗೈಲಿರ್ತಕ್ಕಂಥ ನೆಲ್ಲಿಕಾಯಿಯಂತೆ ಸ್ಪಷ್ಟ ನೋಡ್ತಕ್ಕಂಥ ವೇದವ್ಯಾಸ ದೇವರು ಚಿರಂ ಮನಃ ಪ್ರಣಿಧಾನಂ ತುಂಬ ಯೋಚನೆ ಮಾಡಿದರು ಅಂದರೆ ಅಸುರಜರ ಮೋಹನಾಯ ಇತಿ ಬೋದ್ಧವ್ಯಂ. ಅಸುರಜರ ಮೋಹನಕ್ಕೋಸ್ಕರ ಅಂತ ಹೇಳಬೇಕೆ ಹೊರತು ಅವ್ರು ನಿಜವಾಗಿ ಯೋಚನೆ ಮಾಡ್ತಕ್ಕ ಅಗತ್ಯ ಇತ್ತು ಅಂತ ಅರ್ಥ ಅಲ್ಲ ಅಂತ ಹೇಳಿದರು. ಸಂದೇಶ, ಯೋಚನೆ ಮಾಡಿ ಕೆಲಸ ಮಾಡಿ ಅಂತ ಇನ್ನೊಂದು ಸಂದೇಶ. ಧ್ಯಾನೇನ ಕಿಂ ಲಬ್ಧಮಭೂತ್ ಇತಿ ತತ್ರಾಹ. ಧ್ಯಾನ ಮಾಡಿ ಏನು ತೀರ್ಮಾನ ಮಾಡಿದರು ಅಂದರೆ ಭಕ್ತಿಯೋಗೇನ ಮನಸಿ ಸಮ್ಯಕ್ ಪ್ರಣಿಹಿತೆ ಅಮಲೆ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂಚ ತದಪಾಶ್ರಯಾಂ. ಭಕ್ತಿಯೋಗೇನ ಮನಸಿ ಸಮ್ಯಕ್ ಪ್ರಣಿಹಿತೆ ಅಮಲೆ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂಚ ತದಪಾಶ್ರಯಾಂ. ಧ್ಯಾನೇನ ಕಿಂ ಲಬ್ಧಂ ಭೂತತ್ರ ಭಕ್ತಿ ಇತಿ. ಭಕ್ತಿಯೋಗೇನ ಸಮ್ಯಕ್ ಏಕಾಗ್ರತೆಯ ಹರೌ ಪ್ರಣಿಹಿತೆ ಸಮ್ಯಕ್ ಸ್ಥಾಪಿತೆ ಅಮಲೆ ರೋಗಾದಿ ದೋಷರಹಿತೆ ಸತಾಂ ಪುರುಷಾಣಾಂ ಮನಸಿ ಪ್ರತ್ಯಕ್ಷೀಭವಂತಂ ಪೂರ್ಣಂ ದೇಶತಃ ಕಾಲತಃ ಗುಡತಶ್ಚ ಅಪರಿಚ್ಛಿನ್ನಂ ಪುರುಷಂ ಪರಮಾತ್ಮಾನಂ ಜೀವಾನಾಂ ಸಂಸಾರ ಕರೀಂ ಮಾಯಾಂ ಬಂಧಕ ಶಕ್ತಿಂಚ ತದಪಾಶ್ರಯಾಂ ತಸ್ಯ ಹರೇ ಅಧೀನಾಂ ಅಪಶ್ಯದಿತಿ ಏಕಾನ್ವಯಃ. ವೇದವ್ಯಾಸ ದೇವರು ಪರಮಾತ್ಮ ತಮ್ಮನ್ನೇ ಕಂಡುಕೊಂಡ್ರು. ತಮ್ಮ ಅಧೀನವಾದಂತಹ ಸಂಸಾರಕ್ಕೆ ಕಾರಣವಾಗತಕ್ಕಂಥ ಅವಿದ್ಯ ಅಂತಕ್ಕಂತಹ ಮಾಯೆಯನ್ನೂ ಕಂಡ್ರು. ಮಾಯೆ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದರು. ಆ ರೀತಿ ಅರ್ಥ ಪ್ರಕೃತಿ ಪುರುಷವು ವಿವಿಕ್ತತೆಯ ದೃಷ್ಟು ಲೋಕಾನ ಮನಸ್ಸಿ ಸಮ್ಯಕ್ ಪ್ರಣಿಹಿತೆ ಸತಿ ಶಕ್ಯವು ಇತಿ ಅಪಶ್ಯದಿತಿವ. ಅಥವಾ ಪ್ರಕೃತಿ ಮತ್ತು ಪುರುಷರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಬಿಡಿಸಿ ನೋಡಿದಾಗ ಲೋಕಾನ ಮನಸ್ಸಿ ಜನಗಳ ಮನಸ್ಸಿನೊಳಗೆ ಸಮ್ಯಕ್ ಪ್ರಣಿಹಿತೆ ಸತಿ ಶಕ್ಯವು ಅವೆಲ್ಲ ಗೊತ್ತಾಗೋದು ಯಾವಾಗಾದರೆ ಮನಸ್ಸು ಯೋಚನೆ ಮಾಡಿದ ಮಾತ್ರ ಗೊತ್ತಾಗುತ್ತೆ. ತುಂಬ ದಿನ ಯೋಚನೆ ಮಾಡೋ ಕಾಲ ಹೋಗಿಬಿಟ್ಟಿದೆ. ಸ್ವಲ್ಪ ಆದರೂ ಯೋಚನೆ ಮಾಡ್ಬೋದಾಗಿತ್ತು. ಮತ್ತೆ ಸುಮ್ಮನೆ ಕೂತಾಗ ಏನು ಅನಿಸುತ್ತೆ, ಎಷ್ಟೋ ಸಲ ಇದೆಲ್ಲ ಏನು ಯಾತಕ್ಕೆ ಅಂತ ಯೋಚನೆ ಮಾಡೋಕ್ಕೆ ಬರುತ್ತೆ. ಯೋಚನೆ ಮಾಡಿದಷ್ಟು ಎಷ್ಟೋ ವಿಷಯ ಗೊತ್ತಾಗಿಬಿಡುತ್ತೆ. ಎಷ್ಟೋ ವಿಷಯ ಒಪ್ಪೋದಿಲ್ಲ, ಯೋಚನೆ ಮಾಡಿ ಹೇಳ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಆಮೇಲೆ ಏನು ಮಾಡ್ತಾನೆ, ಹೌದು ಕರೆಕ್ಟ್ ಅಂತ ಹೇಳ್ತಾ. ಆಗ ಆಗ ತಕ್ಷಣ ಒಪ್ಪಲಿರಲಿಲ್ಲ, ಸರಿ ಯೋಚನೆ ಮಾಡಿದಾಗ ಏನಾಯ್ತಾಗ ಒಪ್ಪಿಗೆ ಸಾಧ್ಯವಾಯಿತು. ಯೋಚನೆ ಮಾಡಿದಷ್ಟು ಕೂಡ ವಿಷಯಗಳೇನಾಗುತ್ತೆ, ಸ್ಪಷ್ಟ ತಿಳಿಯುತ್ತೆ ಅಂತ ಅರ್ಥ ಅಂತ ತೋರಿಸ್ಕೊಡ್ರು. ಏತದ ಅಭಿಪ್ರಾಯೇಣ ತದಾಶ್ರಯಾಮಿತ್ಯುಕ್ತ ತತ್ವ ಅಪವರ್ಗಸ್ಯ ಆಶ್ರಿತ್ಯ ಸ್ಥಿತಾಂ ಸ್ಥಾತುಂ ಇಚ್ಛಾಪಥೇಮುಯ ಇತಿ ವಕ್ಷ್ಯತಿ. ಮುಂದೆ ಹೇಳ್ತಾರೆ, ಯಯಾ ಸಮ್ಮೇ ಸಮ್ಮೋಹಿತೋ ಜೀವಃ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೇನರ್ಥಂ ತತ್ಕೃತಂ ಚಾಭಿಪದ್ಯತೆ. ಯಯಾ ಸಮ್ಮೋಹಿತಃ ಜೀವಃ ಆತ್ಮಾನಂ ತ್ರಿಗುಣಾತ್ಮಕಂ ಪರಃ ಅಪಿ ಮನುತೆ ಅನರ್ಥಂ ತತ್ಕೃತಂಚ ಅಭಿಪದ್ಯತೆ. ಯಯಾ ಸಮ್ಮೋಹಿತಃ ಜೀವಃ, ಯಾವ ಮಾಯೆಯಿಂದ ಸಮ್ಮೋಹಿತನಾಗಿರ್ತಕ್ಕಂಥ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ, ಪರಮಾತ್ಮನನ್ನು ಕೂಡ ತ್ರಿಗುಣಾತ್ಮಕ ಅಂತ ತಿಳ್ಕೊಂಡ್ಬಿಡ್ತಾನೆ. ತಾನು ತ್ರಿಗುಣಾತ್ಮಕ, ತಾನೆ ದೇವರು ಕೂಡ ಏನು ತ್ರಿಗುಣಾತ್ಮಕನೇ. ಪರೋಪಿ ಮನುತೆ ಅನರ್ಥಂ, ಪರಮಾತ್ಮ ಶ್ರೇಷ್ಠ ಆದರೂ ಕೂಡ ದೇವರಿಗೆ ತಪ್ಪು, ಅದು ತತ್ತಿಗೆ ದೇವರು ಎಲ್ಲದರ ಮೇಲಿದ್ದರೂ ಕೂಡ ಅವನಿಗೆ ಕೆಟ್ಟದಾಗಬಹುದು. ದೇವರಿಗೂ ದೋಷವನ್ನು ಅನರ್ಥ ಅಂದರೆ ದೋಷ, ಈಗ ಅನರ್ಥವನ್ನು ಕಲ್ಪನೆ ಮಾಡ್ತಾನೆ. ತತ್ಕೃತಂಚ ತಾನು ಅನರ್ಥ ಗುರಿ ಆಗ್ತಾನೆ. ದೇವರ ಅನರ್ಥವನ್ನು ದೋಷವನ್ನು ಅವನು ಚಿಂತನೆ ಮಾಡ್ತಾನೋ ಅವನಿಗೇನು ಬರುತ್ತೆ, ದೋಷ ಬಂದೇ ಬರುತ್ತೆ. ದೇವರ ಗುಣಚಿಂತನೆ ಮಾಡಿದ್ರೆ ಏನಾಗುತ್ತೆ, ಗುಣ ಬರುತ್ತೆ. ದೇವರಲ್ಲಿ ಗುಣಚಿಂತನೆ, ನಮ್ಮಲ್ಲಿ ದೋಷ ಚಿಂತನೆ ಮಾಡಬೇಕು, ದೇವರಲ್ಲಿ ದೋಷ ಚಿಂತನೆ ಮಾಡಬಾರದು. ತುಂಬ ಜನ ಏನು ಮಾಡ್ತಾರೆ, ದೇವರನ್ನು ಒಪ್ಪೋದಿಲ್ಲ, ಅದೊಂದು ದೋಷ. ಒಪ್ಪೋದಿಲ್ಲ ಅಂಬೋದೇ ದೋಷ, ಅವ್ರು ಪೂರ್ಣ ಅಂತ ಒಪ್ಪದೆ ಹೋದರೂ ಮತ್ತೆ ದೋಷ. ಗೊತ್ತಾಯ್ತಾ, ಯಾವುದೇ ರೀತಿಯಲ್ಲಿ ದೇವರು ತಪ್ಪು ತಿಳ್ಕೊಂಡ್ರು ಕೂಡ ಎಫೆಕ್ಟ್ ಆಗೋದು ಯಾರಿಗೆ, ನಮಗೆ ಆಗೋದು. ಸರಿಯಾಗಿ ನೋಡಿದೆ ಕಾಲು ಇಟ್ಟರೆ ಮುಳ್ಳು ಚುಚ್ಚುತ್ತಲ್ಲ, ಹಾಗೆ ಸರಿಯಾಗಿ ತಿಳ್ಕೊಳ್ಳಬೇಕು ದೇವರನ್ನು. ಅದು ಅದಕ್ಕೋಸ್ಕರ ಬೇರೆಯವರ ಬೇಷ ದೇವರಲ್ಲಿ ಚಿಂತನೆ ಮಾಡಬಾರ್ದು. ದೋಷ ಇದ್ದವರಲ್ಲಿ ದೋಷ ತಿಳ್ಕೋಬೇಕು, ದೋಷ ಇಲ್ಲದವರಲ್ಲಿ ದೋಷ ತಿಳ್ಕೋಬಾರ್ದು. ಉದಾಹರಣೆ, ರುದ್ರದೇವರಿಗೆ ಕೆಲವು ದೋಷ ಇದೆ, ಗರುಡಾದೇವರಿಗೆ ದೋಷ ಇದೆ, ಮಹಾಲಕ್ಷ್ಮಿಯಲ್ಲಿ ದೋಷ ಇದೆ. ಯಾವುದಿದೆ, ಅಸ್ವಾತಂತ್ರ್ಯ ಅಂತ ತಿಳ್ಕೋಬೇಕು. ಇಲ್ಲ ದೋಷ ತಿಳ್ಕೋಬಾರ್ದು, ಇಲ್ಲ ದೋಷ ದೇವರಲ್ಲಿ ಒಂದು ದೋಷನೂ ಇಲ್ಲ, ಒಂದು ತಿಳ್ಕೊಂಡ್ರೆ ಅಪಾಯ. ಮಹಾಲಕ್ಷ್ಮಿ ಅಸ್ವಾತಂತ್ರ್ಯ ಬಿಟ್ಟು ಬೇರೆ ತಿಳ್ಕೊಂಡ್ರೆ ಮತ್ತೆ ದೋಷನೇ. ಅಸ್ವಾತಂತ್ರ್ಯ ಒಮ್ಮೆ ಬೇರೆ ತಿಳ್ಕೋಬಾರ್ದು. ಬ್ರಹ್ಮವಾಯುಗಳಲ್ಲಿ ಜೀವತ್ವ ತಿಳ್ಕೋಬೇಕು, ಜೀವತ್ವ ತಿಳ್ಕೋಬೇಕು, ಅದು ಜೀವತ್ವವತ್ವನ ತಿಳ್ಕೋಬೇಕು. ಎರಡು ಶೇಷರಲ್ಲಿ ಇನ್ನೊಂದು ಕಡಿಮೆ ಆಗ್ತಾ ಬರುತ್ತೆ, ಅದು ಸರಿಯಾದ ತಿಳುವಳಿಕೆ ಇರೋದು, ಇಲ್ಲ ಹೊರ ತಪ್ಪಾಗುತ್ತೆ. ಅದರಿಂದನೇ ಮನುಷ್ಯ ದೇವರಲ್ಲಿ ದೋಷ ಕಾಣೋದಂದ್ರೂ ಒಂದೇ, ತಾನು ದೋಷಿ ಆಗೋದಂದ್ರೂ ಒಂದೇನೆ. ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೆ ಅನರ್ಥಂ ತತ್ಕೃತಂಚ ಅಭಿಪದ್ಯತೆ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಅಧೋಕ್ಷತೆ ಲೋಕಶ್ಚಾಜಾನತೋ ವಿದ್ವಾನ್ ಚಕ್ರೇ ಸಾತ್ವತ ಸಂಹಿತಾಂ. ಇಂಥ ಅನರ್ಥ ಪರಿಹಾರ ಆಗಬೇಕಾಗ, ಅನರ್ಥವನ್ನು ದೇವರಲ್ಲಿ ತಿಳ್ಕೊಂಡು ತಾನು ಹೊಂತಾನಲ್ಲ, ಆಗಬಾರದು. ಅನರ್ಥ ಉಪಶಮಂ, ಉಪಶಮ ಅಂದರೆ ಪರಿಹಾರ, ಅನರ್ಥಕ್ಕೆ ಪರಿಹಾರಕವಾದ ಸಾಕ್ಷಾತ್ ಭಕ್ತಿಯೋಗಂ ಅಧೋಕ್ಷತೆ. ಅಧೋಕ್ಷತನಾದ ಶ್ರೀಹರಿಯಲ್ಲಿ ಸಾಕ್ಷಾತ್ ಭಕ್ತಿಯೋಗವನ್ನು ಅಜಾನತಃ ಲೋಕಸ್ಯ, ತಿಳುವಳಿಕೆ ಇಲ್ಲದ ಜನಗಳ ತಿಳುವಳಿಕೆಗೋಸ್ಕರವಾಗಿ ವಿದ್ವಾನ್ ಎಲ್ಲ ಬಲ್ಲ ವೇದವ್ಯಾಸ ದೇವರು ಸಾತ್ವತ ಸಂಹಿತಾಂ ಚಕ್ರೆ. ಸಾತ್ವತ ಸಂಹಿತ ಅಂದರೂ ಒಂದೇ, ಭಾಗವತ ಅಂದರೂ ಒಂದೇ. ಸಾತ್ವಾನ ಸಾತ್ವತ ಅಂದರೆ ಯಾರು, ಭಗವಂತ. ಸಾತ್ವತ ಸಂಹಿತ ಅಂದರೆ ಭಗವತ್ ಸಂಹಿತ, ಭಾಗವತ. ಭಾಗವತವನ್ನು ಬರೀಬೇಕು ಚಿಂತನೆ ಮಾಡಿದರು. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಅಧೋಕ್ಷತೆ ಲೋಕಸ್ಯ ಅಜಾನತೋ ವಿದ್ವಾನ್ ಚಕ್ರೇ ಸಾತ್ವತ ಸಂಹಿತಾಂ. ಯಶ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪೂರುಷೇ ಭಕ್ತಿರುತ್ಪದ್ಯತೆ ಪುಂಸಾಂ ಶೋಕಮೋಹಭಯಾಪಹ. ಯಶ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪೂರುಷೇ. ಏನು ಭಾಗವತದ ವೈಶಿಷ್ಟ್ಯ ಅಂದರೆ, ಯಶ್ಯಾಂ ವೈ ಶ್ರೂಯಮಾಣಾಯಾಂ ಅದನ್ನು ಕೇಳ್ತಿರ್ಲಿಕ್ಕೇನೆ, ಇದು ಮುಂದೆ ಅಲ್ಲ, ಕೇಳ್ಕೆ ಸಂಗೀತ ಕೇಳ್ಕೊತಿರ್ಲಿಕ್ಕೆ ಎಫೆಕ್ಟ್ ಆಗುತ್ತಲ್ಲ, ಆ ಥರ ಭಾಗವತ ಕೇಳ್ಕೊಳ್ತಿರ್ಲಿಕ್ಕೇನೆ. ಪರಮಪುರುಷೇ ಕೃಷ್ಣೇ ಭಕ್ತಿ ಉತ್ಪದ್ಯತೆ, ದೇವರಲ್ಲಿ ಏನಾಗುತ್ತೆ, ಭಕ್ತಿ ಹುಟ್ಟೇ ಬರುತ್ತೆ ಅಂತ ವಿಚಿತ್ರವಾದ ಗ್ರಂಥ ಇದು. ಇನ್ಸ್ಟೆಂಟ್ ನೋಡಿ ನೋಡ್ತಿರ್ಲಿಕ್ಕೆ ಹಾಕಿದಷ್ಟು ಬೀಜ ಬೆಳೆಯೋದಿಲ್ಲ, ಇದು ಮಾತ್ರ ಏನಾಗುತ್ತೆ, ಕೇಳ್ಕೊಳ್ತಿರ್ಲಿಕ್ಕೆ ಭಕ್ತಿ ಬಂದ್ಬಿಡುತ್ತೆ. ಭಕ್ತಿ ಉತ್ಪದ್ಯತೆ ಪುಂಸಾಂ ಶೋಕ ಮೋಹ ಭಯಾಪಹ. ಶೋಕ ಮೋಹ ಅದರ ಉಪಯೋಗ, ಭಕ್ತಿಯಿಂದ ಏನು ಉಪಯೋಗ ಅಂದರೆ ಶೋಕ ಮೋಹ ಭಯಾಪಹ. ಶೋಕಾಪಹ ಮೋಹಾಪಹ ಭಯಾಪಹ, ಶೋಕ ಪರಿಹಾರ ಆಗುತ್ತೆ, ಭಯ ಪರಿಹಾರ ಆಗುತ್ತೆ, ಮೋಹ ಪರಿಹಾರ. ಈ ಮೂರು ಪರಿಹಾರವಾಗತಕ್ಕಂಥ ಶ್ರೇಷ್ಠವಾದ ಗ್ರಂಥ ಯಾವುದು? ಭಾಗವತ ಪುರಾಣ. ಅದರ ಫಲ, ಅದ್ರ ಮಹಿಮೆ. ಶೋಕ ಇದೆ ಅನುಬಂಧ ಚತುಷ್ಟ, ಇದರ ಪ್ರಯೋಜನ ಸಿಗಬೇಕಲ್ಲ, ಇದು ಪ್ರಯೋಜನ. ಶೋಕ ಮೋಹ ಭಯಾಪಹತ್ವನೇ ಇದು ಪ್ರಯೋಜನ. ಸಸಂಹಿತಾಂ ಭಾಗವತೀಂ ಋತ್ವಾನುಕ್ರಮ್ಯ ಚಾತ್ಮಜಂ ಶುಕ ಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ. ಸಹ ಸಂಹಿತಾಂ ಭಾಗವತೀಂ ಕೃತ್ವಾ ಅನುಕ್ರಮ್ಯ ಚ ಆತ್ಮಜಂ ಶುಕಂ ಅಧ್ಯಾಪಯಾಮಾಸ ನಿವೃತ್ತ ನಿವೃತ್ತಿ ನಿರತಂ ಮುನಿಂ. ಸಹ ಆ ವೇದವ್ಯಾಸ ದೇವರು ಭಾಗವತೀಂ ಸಂಹಿತಾಂ ಕೃತ್ವಾ, ಭಾಗವತ ಸಂಹಿತೆಯನ್ನು ಬರೆದ ಮೇಲೆ ಅನುಕ್ರಮ್ಯ ಚ ಆತ್ಮಜಂ ಶುಕಂ ಅಧ್ಯಾಪಯ, ಅನುಕ್ರಮವಾಗಿ ಆತ್ಮಜಂ ಶುಕಂ ಅಧ್ಯಾಪಯಾಮಾಸ. ಯಾರಿಗೆ ಫಸ್ಟ್ ಹೇಳಿಕೊಟ್ಟ ಅದನ್ನು? ಶುಕಾಚಾರ್ಯ ಪಾಠ ಹೇಳಿಕೊಟ್ರು. ನಿವೃತ್ತಿ ನಿರತಂ ಮುನಿಂ, ಯಾರಾಗಿದ್ದರು? ರಿಟೈರ್ ಆಗಿದ್ದರು. ನಿವೃತ್ತಿ ನಿರತಂ ಅಂದರೆ ಪ್ರವೃತ್ತ ಕರ್ಮ ಬಿಟ್ಟು ನಿವೃತ್ತ ಕರ್ಮದಲ್ಲಿ ನಿರತರಾಗಿದ್ದರು. ಅಂದರೆ ನಿವೃತ್ತಿ ನಿರತರಾಗಿರಬೇಕು ಅಂದರೆ ಏನರ್ಥ? ವೈರಾಗ್ಯ ಹೊಂದಿರಬೇಕು. ವೈರಾಗ್ಯ ಯಾವುದರಲ್ಲಿ? ಫಲದಲ್ಲಿ. ಯಾವ ಫಲಗಳು? ಕರ್ಮಫಲ. ಕರ್ಮಫಲದಲ್ಲಿ ವೈರಾಗ್ಯ ಇದ್ದರೆ ಅದು ವೈರಾಗ್ಯನೇ ಹೊರತು ಬೇರೆ ಅಲ್ಲ. ನಿವೃತ್ತಿ ನಿರತಂ ಮುನಿಂ ಮಧ್ಯಾಪಯಾಮಾಸ, ಶುಕಾಚಾರ್ಯರಿಗೆ ಅದನ್ನು ತಿಳಿಸಿಕೊಟ್ಟು ಇಷ್ಟೆಲ್ಲವನ್ನು ಮೂರು ಶ್ಲೋಕದಲ್ಲಿ ಹೇಳಿದ್ರು. ನಾನು ಅನಿರ್ವಾಚ್ಯ ವಿದ್ಯಾ ಮಾಯಾನಾಮ ಅಥ ಕಥಂ ಬಂಧಕ ಶಕ್ತಿರಿಯ ವಿದ್ಯಾಶಂಕ್ಯ ಅನಿರ್ವಾಚ್ಯ ಹಸ್ತಕ್ರಿಯಾ ಯೋಗಾತ್ ಅಶ್ಯಾಹತ ದರ್ಶನಾತ್ ಅತ್ರ ಬಂಧಕ ಶಕ್ತಿರೇವ ಉಚ್ಯತೆ ಇತ್ಯ ಅಭಿಪ್ರೇತ್ಯಾ ಯಥೇತಿ. ಅದ್ವೈತರು ಮಾಯಾ ಅಂತ ಬಂದಷ್ಟು ಅಧಿವೇಶನೀಯ ಅಂದ್ಬಿಡ್ತಾರೆ. ಆ ಅಧಿವೇಶನೆಯಲ್ಲಿ ಬಂದಿಲ್ಲ ಅಂತ ಹೇಳೋದಕ್ಕೋಸ್ಕರ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಪರೋಪಿ ತ್ರಿಗುಣಾತ್ಮಕ ಪ್ರಕೃತಿರನ್ಯೋಪಿ ಯಥಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ತ್ರಿಗುಣೋಪಾದಾನಕ ದೇಹ ರೂಪಂ ಮನುತೇ. ಜೀವ ಎರಡು ತಪ್ಪು ತಿಳ್ಕೊತಾನೆ. ದೇವರಿಗೂ ದೇಹ ಇದೆ ಅಂತ ತಿಳ್ಕೊತಾನೆ, ಪ್ರಾಕೃತ ದೇಹ. ತನಗೂ ಸ್ವರೂಪದಲ್ಲಿ ಆ ದೇಹ ಅಂತ ತಿಳ್ಕೊಂಡ್ಬಿಡ್ತಾರೆ. ಸ್ವರೂಪದಲ್ಲಿ ಜೀವನಿಗೂ ಅದಿಲ್ಲ, ಅದೊಂದು ತಪ್ಪು ಕಲ್ಪನೆ ಇದೆ. ಮನುತೇ ತತ್ಕೃತಂ ಮಾಯಾಕೃತಂ ತಾದೃಶ ಮರಣಕೃತಂ ವಾ ಜನನ ಮರಣಾಜ್ಜನರ್ಥಂ ಅಹಂ ಕರ್ತ ಇತಿ ಅನರ್ಥಂ ವಾ ಅಭಿಪದ್ಯತೆ ತನ್ಮಯ. ಅದರಿಂದ ಅನರ್ಥ ಗುರಿ ಆಗ್ತಾನೆ. ತಸ್ಮಾತ್ ಏವಂ ವಿಧ ಮಾಯಾಬಂಧ ನಿವರ್ತಕಂ ಅಪರೋಕ್ಷ ಜ್ಞಾನ ದ್ವಾರ ಭಕ್ತಿಯೋಗ ಮದ್ರಾಕ್ಷ ಇತಿ ಭಾವ. ಈ ರೀತಿಯಲ್ಲಿ ಅಪರೋಕ್ಷ ಜ್ಞಾನ ದ್ವಾರ ಬಂಧ ನಿವರ್ತಕವಾಗತಕ್ಕಂಥ ಭಕ್ತಿಯೋಗವನ್ನು ಕಂಡರು. ತತಕ್ಕಿ ಮಕರೋದಿತಿ ತತ್ರ ಅನರ್ಥ ಇತಿ ತನ್ನಿವೃತ್ತಿ ಸಾಧನ ಇತಿ ವಾ ಅನರ್ಥ ಇತಿ. ಸಾಕ್ಷಾತ್ ಆಹತ್ಯ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಉಪಾಯಂ ಅಜಾನತಃ ಲೋಕಸ್ಯ ಸಾತ್ವಿಕ ಪ್ರಕೃತೇ ಬಂಧಕ ಶಕ್ತಿ ನಿಮಿತ್ತಂ ಅನರ್ಥಂ ಉಪಶಮಯತಿ ನಾಶಯತೀತಿ ಅನರ್ಥೋಪಶಮಂ. ಬಂಧಕ ಶಕ್ತಿಯಿಂದ ಹುಟ್ಟಿದಂಥ ಅನರ್ಥವನ್ನು ಪರಿಹಾರ ಮಾಡುತ್ತಾದ್ದರಿಂದ ಅನರ್ಥೋಪಶಮ ಅಂತ ಭಾಗವತಕ್ಕೆ ಹೆಸರು. ಅಥೋಕ್ಷಜೆ ಭಕ್ತಿಯೋಗಂ ವಿದ್ವಾನ್ ಮಹತ್ವಜ್ಞಾನಪೂರ್ವಕ ಪ್ರೇಮಲಕ್ಷಣ ಭಕ್ತಿಯೋಗ ದರ್ಶನಾಯ ಸಾತ್ವತ ಸಂಹಿತಾಂ ಭಾಗವತ ಸಂಹಿತಾಂ ಚಕ್ರೇ ಇತಿ ಏಕಾನ್ವಯ. ಅದಕ್ಕೋಸ್ಕರ ಭಾಗವತ ಪುರಾಣವನ್ನು ಬರೆದು ದೀಪ ಹಿಡಿಯೋದು ಬೆಳಕು ಬರಲಿಕ್ಕೋಸ್ಕರ. ಭಾಗವತ ಕೊಟ್ಟಿದ್ದು ದೇವ್ರ ಬಗ್ಗೆ ತಿಳಿಸೋದಕ್ಕೋಸ್ಕರ. ಬೆಳಕು ಬೇಕು ಅಂದ್ರೆ ದೀಪ ಹೇಗೆ ಹಿಡಿಬೇಕು, ಇದನ್ನೇನು ಮಾಡಬೇಕು, ಓದಲೇಬೇಕು ಅಂತ ಅರ್ಥ. ಅದಕ್ಕೆ ಅಧ್ಯಾತ್ಮ ದೀಪಂ ಪುರಾಣಂ ಅಂತ ಹೇಳಿಬಿಟ್ಟಿದ್ದಾರೆ. ಅನಯ ಕಥಂ ಭಕ್ತಿ ರುದ್ಮತೆ ಇತಿ ತತ್ರ ಶ್ಯಾವಿತಿ. ಭಕ್ತಿ ಹೇಗೆ ಬರುತ್ತೆ ಅಂದರೆ ಅನುಕ್ರಮ್ಯ ಸಂಶೋಧ್ಯ ಮತ್ತು ಅವಧ್ಯ ಬುದ್ಧ ಶುದ್ಧವಾದ ಯೋಚನೆ ಮಾಡ್ತಾ ಹೋದಂತೆ ಬರುತ್ತೆ ಅಂತ ಅರ್ಥ. ನಿವೃತ್ತಿ ನಿರತಮಿತ್ಯಸ್ಯ ಫಲಾಭಿಸಂಧಿರಹಿತ ಮಿತ್ಯರ್ಥ ಮ ವಿದ್ವಾನಿವ ಶೌನಕಶ್ಚೋದಯತಿ ಸವಾಯಿತಿ. ಅಲ್ಲಿ ಒಂದು ಪ್ರಶ್ನೆ ಬಂತು, ಅದಿಷ್ಟು ಕೂಡ ಅಲ್ಲಿ ಮುಂದೆ ಶೌನಕರು ಮತ್ತೆ ಪ್ರಶ್ನೆ ಕೇಳ್ತಾರೆ. ಯಾರ ಬಗ್ಗೆ? ಶುಕಾಚಾರ ಬಗ್ಗೆ ಕೇಳ್ತಾರೆ, ಪರಿಶುದ್ಧ ರಾಜ ಎಲ್ಲ ಪ್ರಶ್ನೆ ಕೇಳ್ತಾ ಹೋಗ್ತಾರೆ, ಉತ್ತರ ಕೊಡಲು ಶುರು ಮಾಡ್ತಾರೆ. ಅದನ್ನು ನಾಡಿದ್ದು ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋ ಶಮಹಂ ತೇನ ಪ್ರಿಯತಾ ಸಮ.